ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಎಲಿಯ. ಹಿಂದಿನ ಪಾಠದಲ್ಲಿ ಪ್ರವಾದಿಯಾದ ದಾವಿದನ ಮಗನಾದ ಸೊಲೊಮೋನನ ಕಥೆಯನ್ನು ಅಧ್ಯಯನ ಮಾಡಿದ್ದೇವೆ. ದೇವರು ಸೊಲೊಮೋನನಿಗೆ ಅಸಾಧಾರಣವಾದ ಜ್ಞಾನವನ್ನು ಮತ್ತು ವಿವೇಕವನ್ನು ಹೇಗೆ ಕೊಟ್ಟಿದ್ದನೆಂಬುದನ್ನು ಕೂಡ ನಾವು ನೋಡಿಕೊಂಡೆವು. ಅರಸನಾದ ಸೊಲೊಮೋನನ ಕಾಲದಲ್ಲಿ ಯೆರೂಸಲೇಮು ಪ್ರಪಂಚದಲ್ಲೆಲ್ಲ ಅತೀ ಸುಂದರವಾದ ಪಟ್ಟಣವಾಗಿತ್ತು. ಆದರೆ ಸೊಲೊಮೋನನು ಯೆರೂಸಲೇಮಿನಲ್ಲಿ ಕಟ್ಟಿಸಿದ್ದ ಎಲ್ಲವುಗಳು ಕರ್ತನಾದ ದೇವರ ಆಲಯದ ಸೌಂದರ್ಯವನ್ನು ಮೀರಿಸುವಂತವುಗಳಾಗಿರಲಿಲ್ಲ. ಅರಣ್ಯದಲ್ಲಿ ಮೋಶೆಯು ಮತ್ತು ಇಸ್ರಾಯೇಲರು ಕಟ್ಟಿದಂಥ ಆರಾಧನೆಯ ವಿಷಯವಾದ ಗುಡಾರವಾಗಿದ್ದ ದೇವದರ್ಶನದ ಗುಡಾರದ ಬದಲಿಗೆ ಅರಸನಾದ ಸೊಲೊಮೋನನು ಆಲಯವನ್ನು ಕಟ್ಟಿದನು. ಈ ಸುಂದರವಾದ ಆರಾಧನೆಯ ಸ್ಥಳವನ್ನು ಕಟ್ಟುವುದಕ್ಕೆ ಸೊಲೊಮೋನನು 7 ವರ್ಷಗಳವರೆಗೆ 2 ಲಕ್ಷ ಕೆಲಸಗಾರರನ್ನು ಕೆಲಸಕ್ಕಿಟ್ಟುಕೊಂಡಿದ್ದನು. ಸೊಲೊಮೋನನು ಕಟ್ಟಿಸಿದ ಆಲಯದ ಬೃಹತ್ತಾದ ಕಲ್ಲುಗಳ ಬುನಾದಿಯನ್ನು ಈಗಲೂ ಸಹ ನಾವು ಯೆರೂಸಲೇಮಿನಲ್ಲಿ ಕಾಣಬಹುದು. ಆಲಯದ ಕೆಲಸ ಮುಗಿದಾಗ ಯಾಜಕರುಗಳು ಪಾಪಿಗಳಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸುವುದಕ್ಕೆ ಬರಲಿರುವ ವಿಮೋಚಕನ ಗುರುತಾಗಿ 1000 ಕುರಿಗಳನ್ನು ಮತ್ತು ಹೋರಿಗಳನ್ನು ಯಜ್ಞ ಅರ್ಪಿಸಿದರು. ಆತನ ಹೆಸರಿಗಾಗಿ ಅವರು ಕಟ್ಟಿದ್ದಂತಹ ಆಲಯವನ್ನು ಈ ರೀತಿಯಾಗಿ ಅವರು ದೇವರಿಗೆ ಸಮರ್ಪಿಸಿದರು. ಅವರು ಆ ಪಶುಗಳನ್ನು ಯಜ್ಞ ಮಾಡಿ ತಾಮ್ರದ ವೇದಿಯ ಮೇಲೆ ಹೋಮವಾಗಿ ಅರ್ಪಿಸಿದರು. ಯಾಜಕರುಗಳು ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಹೊಸ ಆಲಯದ ಅತಿ ಪರಿಶುದ್ಧ ಸ್ಥಳದಲ್ಲಿಟ್ಟರು. ಯಾಜಕರುಗಳು ಅತಿ ಪರಿಶುದ್ಧ ಸ್ಥಳವನ್ನು ಬಿಟ್ಟು ಹೊರಟ ನಂತರ ತಕ್ಷಣವೇ ಕರ್ತನ ಮಹಿಮೆಯು ಕೋಣೆಯಲ್ಲೆಲ್ಲ ತುಂಬಿಕೊಂಡಿತು. ಅರಣ್ಯದಲ್ಲಿ ಮೋಶೆ ಮತ್ತು ಇಸ್ರಾಯೇಲರು ಕಟ್ಟಿದ್ದ ಆರಾಧನೆಯ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳವನ್ನು ದೇವರ ಮಹಿಮೆಯು ತುಂಬಿಕೊಂಡಿದ್ದ ಹಾಗೆಯೇ ಯೆರೂಸಲೇಮಿನಲ್ಲಿ ಸೊಲೊಮೋನನು ಕಟ್ಟಿದ್ದ ಆಲಯದಲ್ಲಿ ದೇವರ ಮಹಿಮೆಯು ಅತಿ ಪರಿಶುದ್ಧ ಸ್ಥಳದಲ್ಲಿಯೂ ತುಂಬಿಕೊಂಡಿತು. ಸೊಲೊಮೋನನ ಉಳಿದ ಜೀವಿತಕ್ಕೆ ಸಂಬಂಧಿಸಿದಂತೆ ಅವನ ಪ್ರಾರಂಭದ ಆಳ್ವಿಕೆಯ ಹಾಗೆ ಅವನ ನಂತರದ ಆಳ್ವಿಕೆ ಇರಲಿಲ್ಲ ಎಂಬುದಾಗಿ ವಾಕ್ಯಗಳು ನಮಗೆ ತಿಳಿಸುತ್ತದೆ. 1 ಅರಸುಗಳ ಪುಸ್ತಕ 11ನೇ ಅಧ್ಯಾಯದಲ್ಲಿ ಏನು ಬರೆದಿದೆ ಎಂಬುದನ್ನು ಕೇಳಿಸಿಕೊಳ್ಳಿರಿ. ಪ್ರವಾದಿಗಳ ಪಾಪಗಳನ್ನು ದೇವರ ವಾಕ್ಯವು ಮುಚ್ಚಿಡುವುದಿಲ್ಲ ಎಂಬುದನ್ನು ನಾವು ಮತ್ತೆ ಗಮನಿಸಬೇಕಾಗಿದೆ. ವಾಕ್ಯ ಹೀಗೆ ಹೇಳುತ್ತದೆ, ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವರು ತನ್ನ ದೇವರಾದ ಯಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವಿದನಂತೆ ನಡೆಯಲಿಲ್ಲ. ಅನಂತರ ಸೊಲೊಮೋನನು ಅನ್ಯ ಜನಾಂಗದ ತನ್ನ ಹೆಂಡತಿಯರಿಗಾಗಿ ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಪೂಜಾ ಸ್ಥಳಗಳನ್ನು ಏರ್ಪಡಿಸಿ ಅಲ್ಲಿ ಅವರು ಧೂಪ ಸುಡುವುದಕ್ಕೂ ಮತ್ತು ಯಜ್ಞವನ್ನರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಅವನು ಇದನ್ನು ಮಾಡಿದಾಗ ದೇವರು ಸೊಲೊಮೋನನ ವಿಷಯದಲ್ಲಿ ಕೋಪಗೊಂಡನು, ಯಾಕೆಂದರೆ ಅವನು ಜೀವಿಸುವ ಮತ್ತು ಸತ್ಯದೇವರ ವಾಕ್ಯವನ್ನು ಮೀರಿದವನಾಗಿದ್ದನು. ಆಗ ದೇವರು ಸೊಲೊಮೋನನಿಗೆ ಹೀಗೆ ಹೇಳಿದನು, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು, ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವೀದನಿಗೋಸ್ಕರವೂ, ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವೂ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ಈ ಪ್ರಕಾರ ಸೊಲೊಮೋನನು ಮರಣ ಹೊಂದಿದ ನಂತರ ಇಸ್ರಾಯೇಲ್ ದೇಶದೊಳಗೆ ಕಾದಾಟಗಳು ಮತ್ತು ಜಗಳಗಳು ಇದ್ದವು ಎಂಬುದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. ದೇವರು ಸೊಲೊಮೋನನಿಗೆ ಹೇಳಿದ ಹಾಗೆ ಯಾಕೋಬನ ಮಕ್ಕಳಿಂದ ಬಂದಿದ್ದ ಇಸ್ರಾಯೇಲಿನ 12 ಕುಲಗಳು 2 ಭಾಗಗಳಾದವು. ಅವು ಬಹಳ ಸಮಯದವರೆಗೆ ಒಂದೇ ದೇಶವಾಗಿ ಉಳಿದುಕೊಳ್ಳಲಿಲ್ಲ. ಅವು ಇಸ್ರಾಯೇಲ್ ಮತ್ತು ಯಹೂದ ಎಂಬುದಾಗಿ 2 ದೇಶಗಳಾದವು. ಇಸ್ರಾಯೇಲಿನ 10 ಕುಲಗಳು ದೇಶದ ಉತ್ತರ ಭಾಗದಲ್ಲಿ ಇಸ್ರಾಯೇಲ್ ರಾಜ್ಯವು ರಚಿಸಿಕೊಂಡವು. ಯಹೂದ ಕುಲವು ಬೆನ್ಯಾಮಿನ್ ಎಂಬ ಚಿಕ್ಕ ಕುಲದಿಂದ ಸೇರಿಕೊಂಡು ಯಹೂದದ ದಕ್ಷಿಣ ರಾಜ್ಯವನ್ನು ರಚಿಸಿಕೊಂಡಿತು. ಯಹೂದವು ಅರಸನಾದ ದಾವಿದನ ಕುಲವು ಮತ್ತು ಲೋಕಕ್ಕೆ ಮೆಸ್ಸಿಯನನ್ನು ತರುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದ ಸಂತತಿಯೂ ಆಗಿತ್ತು. ಆ ಎರಡು ದೇಶಗಳು ಹೇಗೆ ಅನೇಕ ಅರಸರುಗಳನ್ನು ಹೊಂದಿದ್ದವು ಎಂಬುದನ್ನು ವಾಕ್ಯವು ತಿಳಿಸುತ್ತದೆ. ಇಸ್ರಾಯೇಲ್ ಮತ್ತು ಯಹೂದದ ಅನೇಕ ರಾಜರುಗಳು ದುಷ್ಟ ನಾಯಕರುಗಳಾಗಿದ್ದರೂ ಅವರು ಕರ್ತನನ್ನು ತಿರಸ್ಕರಿಸಿ ತಮ್ಮ ಸುತ್ತಲಿರುವ ದೇಶಗಳ ಧರ್ಮಗಳನ್ನು ಅನುಸರಿಸಿದರು. ಇಸ್ರಾಯೇಲರ ಆ ಎಲ್ಲ ಅರಸರುಗಳಲ್ಲಿ ಒಬ್ಬನು ಮಾತ್ರ ಎಲ್ಲರಿಗಿಂತ ಹೆಚ್ಚು ಕೆಟ್ಟವನೂ ಮತ್ತು ದುಷ್ಟನೂ ಆಗಿದ್ದನು. ಅವನು ಯಾರೆಂದು ನಿಮಗೆ ಗೊತ್ತಾ? ಅವನೇ ಅರಸನಾದ ಆಹಾಬ. ಸೊಲೋಮೋನನ ನಂತರ ಆಹಾಬನು ಎಂಟನೆಯ ಅರಸನಾಗಿದ್ದನು. ಆಹಾಬನಿಗೆ ಸಂಬಂಧಿಸಿದಂತೆ ವಾಕ್ಯವು ಹೀಗೆ ಹೇಳುತ್ತದೆ, ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. 1 ಅರಸು 16:30. ಕರ್ತನ ವಾಕ್ಯವನ್ನು ತಿರಸ್ಕರಿಸಿದ್ದ ದುಷ್ಟ ಸ್ತ್ರೀಯಾದ ಇಜಬೇಲಳನ್ನು ಇವನು ಮದುವೆಯಾಗಿದ್ದನು. ಅದೂ ಅಲ್ಲದೆ ಆಹಾಬನು ತನ್ನ ಸುತ್ತಲಿರುವ ದೇಶಗಳವರು ದೇವರೆಂಬುದಾಗಿ ಕರೆಯುತ್ತಿದ್ದ ಬಾಳನಿಗೆ ಒಂದು ಆಲಯವನ್ನು ಇಸ್ರಾಯೇಲ್ ದೇಶದಲ್ಲಿ ಕಟ್ಟಿಸಿದನು. ಹೀಗೆ ಆಹಾಬನು ಇಸ್ರಾಯೇಲರನ್ನು ಅರ್ಥವಿಲ್ಲದ ಸುಳ್ಳು ಧರ್ಮಕ್ಕೆ ಮತ್ತು ಅದರ ಸುಳ್ಳು ಪ್ರವಾದಿಗಳ ಕಡೆಗೆ ನಡೆಸಿ ಕರ್ತನನ್ನು ಬಹಳವಾಗಿ ಕೋಪಗೊಳಿಸಿದನು. ಹೀಗಿದ್ದರೂ ಈ ಕಾಲದಲ್ಲಿ ದೇವರೊಂದಿಗೆ ನಡೆದುಕೊಳ್ಳುತ್ತಿದ್ದ ಒಬ್ಬ ಮನುಷ್ಯನು ಇಸ್ರಾಯೇಲಿನಲ್ಲಿದ್ದನು. ಅವನ ಹೆಸರು ಎಲಿಯ. ಒಂದು ದಿನ ದೇವರು ಎಲಿಯನನ್ನು ಅರಸನಾದ ಆಹಾಬನ ಬಳಿಗೆ ಕಳುಹಿಸಿದನು. ಎಲಿಯನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. 1 ಅರಸು 17:1. ಹೀಗೆ 3 ವರ್ಷ 6 ತಿಂಗಳವರೆಗೆ ಇಸ್ರಾಯೇಲ್ ದೇಶದಲ್ಲಿ ಮಳೆಯಾಗಲಿಲ್ಲ. ದೇಶದಲ್ಲೆಲ್ಲ ಬರವು ಬಹು ಘೋರವಾಗಿತ್ತು. 18:1 ವಾಕ್ಯವು ಹೀಗೆ ಹೇಳುತ್ತದೆ, ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಆಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಎಲಿಯನು ಆಹಾಬನನ್ನು ನೋಡುವುದಕ್ಕೆ ಹೊರಟನು. ಆಹಾಬನು ಎಲಿಯನನ್ನು ಕಂಡ ಕೂಡಲೇ, ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನೇ, ನೀನು ಬಂದಿಯಾ ಅಂದನು. ಅದಕ್ಕೆ ಅವನು, ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು, ನಿನ್ನ ಮನೆಯವರು ಅದಕ್ಕೆ ಕಾರಣರು. ನೀನು ಈಗ ಎಲ್ಲ ಇಸ್ರಾಯೇಲರನ್ನು ಇಜಬೇಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಅಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. ಆಹಾಬನು ಎಲ್ಲಾ ಇಸ್ರಾಯೇಲರನ್ನು, ಎಲ್ಲ ಪ್ರವಾದಿಗಳನ್ನು ಅಲ್ಲಿಗೆ ಕರೆಸಿದನು. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿದ್ದರು. ಅವನು ತಿರುಗಿ ಅವರಿಗೆ, ಯಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ, ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಯಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಎಲ್ಲಾ ಜನರು ಸೇರಿ ನೀನು ಹೇಳಿದಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು. ಆಗ ಅವನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಮಾತ್ರ ಹೊತ್ತಿಸಕೂಡದು ಅಂದನು. ಅವರು ತರಲ್ಪಟ್ಟ ಹೋರಿಗಳಲ್ಲೊಂದನ್ನು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರು ಹೇಳಿ, ಬಾಳನೇ ನಮಗೆ ಕಿವಿಗೊಡು ಎಂದು ಹೊತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದರು. ಆಕಾಶವಾಣಿ ಆಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರು, ಯಾರೂ ಉತ್ತರ ದಯಪಾಲಿಸಲಿಲ್ಲ. ಮಧ್ಯಾಹ್ನವಾದ ನಂತರ ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ, ಗಟ್ಟಿಯಾಗಿ ಕೂಗಿರಿ, ಅವರು ದೇವರಾಗಿರುತ್ತಾನಲ್ಲ, ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿರಬೇಕು, ಅದೂ ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನೆ, ಎಚ್ಚರವಾಗಬೇಕು ಎಂದು ಹೇಳಿದನು. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೆ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೂ ಕೂಡ ಆಕಾಶವಾಣಿ ಆಗಲಿಲ್ಲ. ಯಾವನೂ ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ಲಕ್ಷಿಸಲೇ ಇಲ್ಲ. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯಹೋವನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಅವರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದರು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವರು ಮೂರನೆಯ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು, ಯಹೋವನೇ ಕಿವಿಗೊಡು. ಯಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತೆ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದು, ಯಹೋವನೇ ದೇವರು, ಯಹೋವನೇ ದೇವರು ಎಂದು ಕೂಗಿದರು. ಆಗ ಎಲಿಯನು ಅವರಿಗೆ, ಬಾಳನ ಪ್ರವಾದಿಗಳೆಲ್ಲರನ್ನೂ ಹಿಡಿರಿ, ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು. ಅವನು ಅವರನ್ನು ಕೀಶೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು. ಅನಂತರ ಅವರು ಆಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಈ ಅದ್ಭುತವಾದ ಕಥೆಯು ದೇವರ ಬಲ ಮತ್ತು ಮಹಿಮೆಯಿಂದ ತುಂಬಿದ್ದು. ನಿಜವಾಗಿಯೂ ನಮ್ಮ ಟೀಕೆಗಳ ಅವಶ್ಯಕತೆ ಇಲ್ಲದಿರುವಂಥದ್ದಾಗಿದೆ. ಹೇಗಿದ್ದರೂ ನಾವು ನಿಮಗೆ ವಿದಾಯವನ್ನು ಹೇಳುವುದಕ್ಕಿಂತ ಮುಂಚೆ, ಪ್ರಿಯರೇ, ಪ್ರವಾದಿಯಾದ ಎಲಿಯನು ಇಸ್ರಾಯೇಲ್ ಜನರಿಗೆ ಏನು ಹೇಳಿದ್ದಾನೆಂಬುದರ ಟಿಪ್ಪಣಿಯನ್ನು ನಾವು ತೆಗೆದುಕೊಳ್ಳಬೇಕು. ಅವನು ಬಾಳನ 450 ಸುಳ್ಳು ಪ್ರವಾದಿಗಳ ಸವಾಲು ಹಾಕುವುದಕ್ಕಿಂತ ಮೊದಲು ಎಲಿಯನು ಜನರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಮೊದಲಿಗೆ ಇಸ್ರಾಯೇಲರು ಉತ್ತರ ಕೊಡಲಿಲ್ಲ. ಹೇಗಿದ್ದರೂ ಕರ್ತನಾದ ದೇವರು ಎಲಿಯನ ಪ್ರಾರ್ಥನೆಗೆ ಹೇಗೆ ಉತ್ತರ ಕೊಟ್ಟನು, ಅವನು ಕಟ್ಟಿದ್ದ ಯಜ್ಞವೇದಿಯ ಮೇಲೆ ಪರಲೋಕದಿಂದ ಬೆಂಕಿ ಕಳಿಸಿದ್ದನ್ನು ನೋಡಿದಾಗ ಇಡೀ ಜನ ಸಮೂಹವು ಬೋರ್ಲು ಬಿದ್ದು, ಯಹೋವನೇ ದೇವರು, ಯಹೋವನೇ ದೇವರು ಎಂದು ಕೂಗಿದರು. ಈ ಪ್ರಕಾರ ಒಂದೇ ದಿನದಲ್ಲಿ ದೇವರ ಪ್ರವಾದಿಯಾದ ಎಲಿಯನು ಪ್ರತಿಯೊಬ್ಬರ ಮುಂದೆ ಬಾಳನ ಸುಳ್ಳು ಪ್ರವಾದಿಗಳನ್ನು ಬಹಿರಂಗಗೊಳಿಸಿ ಅಪಖ್ಯಾತಿಗೊಳಿಸಿದನು ಮತ್ತು ಇಸ್ರಾಯೇಲರ ಹೃದಯಗಳನ್ನು ಅವರ ಕರ್ತನಾದ ದೇವರ ಕಡೆಗೆ ತಿರುಗಿಸಿದನು. ದೇವರು ಎಲಿಯನ ಪ್ರಾರ್ಥನೆಗೆ ಯಾಕೆ ಉತ್ತರಿಸಿದನು? ಯಾಕೆಂದರೆ ಎಲಿಯನು ಕರ್ತನಾದ ದೇವರನ್ನು ಪ್ರೀತಿಸಿ ಆತನ ವಾಕ್ಯವನ್ನು ನಂಬಿದ್ದನು. ದೇವರು ಬಾಳನ ಪ್ರವಾದಿಗಳ ಪ್ರಾರ್ಥನೆಯನ್ನು ಯಾಕೆ ಅಲಕ್ಷಿಸಿದನು? ಯಾಕೆಂದರೆ ಅವರು ಅಬ್ರಹಾಂ, ಇಸಾಕ್ ಮತ್ತು ಇಸ್ರಾಯೇಲರ ಜನಾಂಗಕ್ಕೆ ತನ್ನನ್ನು ಪ್ರಕಟಿಸಿಕೊಂಡಿದ್ದ ನಿಜವಾದ ಒಬ್ಬನೇ ದೇವರಿಗೆ ಪ್ರಾರ್ಥಿಸಲಿಲ್ಲ. ಬಾಳನ ಪ್ರವಾದಿಗಳು ದೇವರ ವಾಕ್ಯವನ್ನು ಅಲಕ್ಷಿಸಿ ತನ್ನ ಸ್ವಂತ ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸಿದರು. ಅವರು ತಮ್ಮ ಶಾಸ್ತ್ರವಿಧಿಗಳ ಆಚರಣೆಯಲ್ಲಿ ಆಸಕ್ತಿಯುಳ್ಳವರಾಗಿದ್ದರು, ಆದರೆ ಅವರು ಜೀವಿಸುವ ದೇವರನ್ನು ಸೇವಿಸಲಿಲ್ಲ. ಆದ ಕಾರಣ ಅವರ ಎಲ್ಲ ಧಾರ್ಮಿಕ ಆಸಕ್ತಿಯು ಅರ್ಥವಿಲ್ಲದಾಗಿತ್ತು. ಅವರು ಒಂದು ಗಾದೆಯಲ್ಲಿರುವ ಮನುಷ್ಯರ ಹಾಗಿದ್ದಾರೆ. 10 ಜನರು ಒಂದು ಆಳವಾದ ಗುಂಡಿಯನ್ನು ತೋಡಿದರು, 10 ಜನರು ಅದನ್ನು ತುಂಬಿಸಿದರು. ಅಲ್ಲಿ ಬೇಕಾದಷ್ಟು ಮಣ್ಣಿತ್ತು, ಆದರೆ ಗುಂಡಿಯೇ ಇರಲಿಲ್ಲ. ಅದೇ ರೀತಿಯಲ್ಲಿ ಬಾಳನ ಪ್ರವಾದಿಗಳು ತುಂಬಾ ಮತಶ್ರದ್ಧೆಯನ್ನು ಹೊಂದಿದ್ದರು. ಅವರು ತಮ್ಮ ಪ್ರಾರ್ಥನೆಗಳು ಮತ್ತು ಯಜ್ಞಗಳೊಂದಿಗೆ ಬಹಳಷ್ಟು ಕೂಗಿದರು, ಆದರೆ ಅದೆಲ್ಲವೂ ವ್ಯರ್ಥವಾಯಿತು. ಯಾಕೆಂದರೆ ಇದು ಜೀವಿಸುವ ದೇವರ ವಾಕ್ಯದ ಮೇಲೆ ಆಧಾರಗೊಂಡಿರಲಿಲ್ಲ. ಬೇಕಾದಷ್ಟು ಮಣ್ಣಿದೆ, ಆದರೆ ಗುಂಡಿ ಇಲ್ಲ. ಹೀಗೆ ವಿಶೇಷವಾದ ದಿನದಂದು ಪ್ರವಾದಿಯಾದ ಎಲಿಯನು ಎರಡರಲ್ಲಿ ಯಾವುದನ್ನಾದರೂ ಆರಿಸಿಕೊಳ್ಳುವುದಕ್ಕೆ ಇಸ್ರಾಯೇಲರಿಗೆ ಆಜ್ಞಾಪಿಸಿದನು. ಅಬ್ರಾಮ್, ಮೀಸಾಕ್ ಮತ್ತು ಯಾಕೋಬರ ದೇವರಾದ ಕರ್ತನನ್ನು ಅಥವಾ ಬಾಳನ ಶೂನ್ಯ ಮತಶ್ರದ್ಧೆಯನ್ನು, ಸತ್ಯವನ್ನು ಅಥವಾ ಒಂದು ಸುಳ್ಳನ್ನು, ನೀತಿವಂತಿಕೆಯ ಮಾರ್ಗವನ್ನು ಅಥವಾ ಅನೀತಿವಂತಿಕೆಯ ಮಾರ್ಗವನ್ನು, ನಂಬಲರ್ಹವಾದ ದೇವರ ವಾಕ್ಯವನ್ನು ಅಥವಾ ಮನುಷ್ಯನ ಮತಶ್ರದ್ಧೆಯ ನಂಬಲರ್ಹವಲ್ಲದ ಮಾತುಗಳನ್ನು. ನೀವು ಇನ್ನೆಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ ಎಂಬ ಈ ಎಲಿಯನ ಪ್ರಶ್ನೆಗೆ ನಿಮ್ಮ ಉತ್ತರವೇನು? ನೀವು ಎಲ್ಲಿಯವರೆಗೆ ದೇವರ ನಿಜವಾದ ವಾಕ್ಯ ಮತ್ತು ಮನುಷ್ಯನಿಂದ ಸ್ಥಾಪಿಸಲ್ಪಟ್ಟಿರುವ ನಿಷ್ಪ್ರಯೋಜಕವಾದ ಸಂಪ್ರದಾಯಗಳ ನಡುವೆ ಹೊಯ್ದಾಡುತ್ತೀರಿ? ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತದೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು? ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ನೀವು ದೇವರಾದ ಕರ್ತನನ್ನು ಸೇವಿಸುವುದು ಮತ್ತು ಒಂದು ಶೂನ್ಯವಾದ ಧರ್ಮವನ್ನು ಸೇವಿಸುವುದು ಎರಡನ್ನೂ ಒಟ್ಟಿಗೆ ಮಾಡುವುದಕ್ಕಾಗುವುದಿಲ್ಲ. ನೀವು ಇನ್ನಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುತ್ತೀರಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮವನ್ನು ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಒಂದು ದೊಡ್ಡ ಮೀನಿನೊಳಗಡೆ ಮೂರು ದಿವಸಗಳನ್ನು ಕಳೆದಂಥ ಒಬ್ಬ ಪ್ರವಾದಿಯ ಕಥೆಯ ಕಡೆಗೆ ನೋಡಿಕೊಳ್ಳುವುದಕ್ಕೆ ಮುಂದಿನ ಸಲ ಆಲೋಚಿಸೋಣ. ಈ ಪ್ರವಾದಿಯ ಹೆಸರು ನಿಮಗೆ ಗೊತ್ತಾ? ಇವನ ಅದ್ಭುತವಾದ ಕಥೆಗಾಗಿ ಮುಂದಿನ ಸಲಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿರಿ. ಎಲಿಯನು ಇಸ್ರಾಯೇಲರಿಗೆ ಹೇಳಿರುವುದನ್ನು ನೀವು ಮನಸ್ಸಿನಲ್ಲಿ ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.